ಜಯತಿ ಹರೇ ರಚಿಂತಿಯ ಸರ್ವದೇವೈಕ ವಂದ್ಯ ಪರಮಗುರು ರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷ ಸರ್ಸಿಜನೈನೋಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿಸ ಭಕ್ತಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸುಭಕ್ತ ಸಂತಾಪ ದುರಿಷ್ಟಾಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜಯತ್ಯ ಸಂಖ್ಯೋರ್ ಬಲಾಂಬುಪುರು ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಆತ್ಮಜ್ಞ ನದೀಭಿರಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಈ ಪದ್ಯ ಈ ಹಿಂದೆ ಹೇಳಿರುವಂತಹ ಈ ಥಾಟ್ಸ್ ಇಷ್ಟು ತನಕ ಬಂದದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಇನಿತು ಉಪಾಸನೆಗೆ ಯುವತಿ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಎನಿಸಿಕೊಂಬವು ಸತ್ಯ ಈ ಮಾತಿನಲ್ಲಿ ಸಂಶಯ ಪಡುವ ನರನು ಅಲ್ಪನು ಸುನಿಶ್ಚಯ ಬಾಹ್ಯ ಕರ್ಮ ಮಾಡಿ ಫಲವೇನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪದ್ಯದಲ್ಲಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ ಕರ್ಮದ ನಿಜವಾದ ನಾವು ಮಾಡುವಂತ ಕರ್ಮದಲ್ಲಿ ಇರುವಂತ ರಹಸ್ಯ ಏನು ಅಂಬೋದನ್ನ ಅಂದ್ರೆ ಬೇಸಿಕ್ಲಿ ಇಲ್ಲಿ ಹೇಳೋದೇನು ಅಂದ್ರೆ ಒಳಗಿನ ಚಿಂತನೆ ಇಲ್ಲದೆ ಮಾಡುವ ಬಾಹ್ಯ ಕರ್ಮಗಳು ಎಲ್ಲವೂ ವ್ಯರ್ಥ ಅಂದ್ರೆ ಅಲ್ಪ ಫಲದಾಯಕ. ಸೊ ಇದೇ ಕರ್ಮದ ಮರ್ಮವೇನು ಇಷ್ಟು ತನಕ ಹೇಳಿದ್ದು ಏನು ಅಂದ್ರೆ ಪ್ರತಿ ಒಂದಲ್ಲಿನೂ ನಮ್ಮ ಒಳಗೆ ಆಗಲಿ ನಮ್ಮ ಕಣ್ಣ ಮುಂದೆ ಇರುವಂತಹ ವಸ್ತುಗಳಲ್ಲಾಗಲಿ ಆ ವ್ಯಕ್ತಿಗಳಾಗಲಿ ಅಲ್ಲಿ ಭಗವಂತನ ನೋಡಿ ಮಾಡುವುದು. ಸೊ ಇನಿತು ಈ ರೀತಿಯಿಂದ ಇನಿತು ಉಪಾಸನೆ ಗೈವತಿಯು ಸೊ ಹೀಗೆ ಚಿಂತನೆ ಮಾಡುತ್ತಾ ಇರು ಸಜ್ಜನ ಮಾಡುತ್ತಿಹ ಸಜ್ಜನರು. ಸೊ ಈ ತರ ಮಾಡುವ ಇದು ಜ್ಞಾನಿಗಳು ಮಾಡಿದ್ದಾರೆ ರಾಯರು ಮುಂತವರು ವಿಜಯದಾಸರು ರಾಯರು ಮುಂತವರು ಹೀಗೆ ಅವರು ನಮ್ಮ ಜೊತೆಯಲ್ಲೇ ಇದ್ದು ನಾವು ಮಾಡುವಂತೇನೆ ಅವರು ಸ್ನಾನ ಪಾನ ಮಾಡೋದು ಊಟ ಮಾಡೋದು ಎಲ್ಲವೂ ಮಾಡ್ತಾ ಇದ್ರು ಅವರ ಚಿಂತನಾ ಕ್ರಮ ಉಪಾಸನಾ ಕ್ರಮ ಒಳಗಿಂದ ದೇವರನ್ನ ಎಲ್ಲ ಕಡೆನು ನೋಡುತ್ತಾ ಇದ್ರು ಅವರು ದೇವರನ್ನು ನೋಡುತ್ತಾ ಎಲ್ಲ ಕ್ರಿಯೆಗಳಲ್ಲಿ ಯಾರ್ಯಾರು ಮಾಡೋದು ಆ ಪಶು ಪಕ್ಷಿಗಳು ಮಾಡೋದಿಲ್ಲಿ ನೋಡ್ತಾ ಇದ್ರು. ಸೊ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಸೊ ಅವ್ರಗಳು ಮಾಡ್ತಾ ಇದ್ರು. ಸೊ ಹೇಗೆ ಮಾಡ್ತಾ ಇದ್ರು ಏನು ಅಂಬೋದು ನೋಡೋಣ. ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಏನೇನು ಮಾಡಿದ್ರು ಹರಿಪೂಜೆನೆ ಆಗತ್ತೆ ಅಂತ. ಅದು ಹೇಗೆ ಹರಿಪೂಜೆ ಆಗತ್ತೆ ಅಂದ್ರೆ ಅಲ್ಲಲ್ಲಿ ನಾವು ಇಟ್ಕೋಬೇಕು. ಸೊ ನಾವು ಹಿಂದೆ ನೋಡಿದಂತೆ ನಿತ್ಯ ಏನೇ ನಿತ್ಯ ಕಾರ್ಯ ಏನೇನು ಕಾರ್ಯ ಮಾಡ್ತೀವೋ ದಿನಾಗ್ಲೂ ಪ್ರತಿ ದಿವಸ ಅಂದ್ರೆ ನಿತ್ಯ ಪ್ರತಿ ಕ್ಷಣ ಕ್ಷಣದಲ್ಲಿ ನಾವು ಮಾಡುವಂತ ಕಾರ್ಯಗಳು ಹರಿಪೂಜೆ ಆಗತ್ತೆ. ಹೇಗೆ ಹಿಂದೆ ನೋಡಿದಂತೆ ಒಂದು ಪೂಜಕ ಪೂಜಾ ಸಾಧನ ಇದು ಇಲ್ಲಿ ಮೂರು ಜಾಗೆಯಲ್ಲಿ ಇರುವಂತ ಭಗವಂತನನ್ನ ನೋಡೋದು. ಸೊ ಇದು ಧ್ಯಾನ ಪ್ರಕ್ರಿಯೆಯಲ್ಲಿನೂ ನಮ್ಗೆ ವಿಸ್ತಾರವಾಗ ಇದು ಹೇಳಿದ್ದಾರೆ ಅಧಿಷ್ಠಾನಗಳು ಅಂತ ಹೇಳಿ ಅಧಿಷ್ಠಾನಗಳು ನಮ್ಗೆ ವಿಭೂತಿಯಲ್ಲಿ ಬಂತು 28 ಅಧಿಷ್ಠಾನಗಳನ್ನು ಹೇಳಿದ್ರು. ಆಮೇಲೆ ಧ್ಯಾನ ಪ್ರಕ್ರಿಯೆ ಬಂದಾಗ ಅಲ್ಲಿ ಸ್ಪಷ್ಟವಾಗಿ ಎರಡು ಚೇತನ ಜಡ ಅಂತ ಹೇಳಿದ್ರು ಚೇತನದಲ್ಲಿ ಜಡದಲ್ಲಿ ಇರೋದು ಅಂತ. ಆಮೇಲೆ ಜಡದಲ್ಲಿ ಇರೋದು ಅಂತ ಬಂದಾಗ ಆಹಿತ ಮತ್ತು ಸಹಜ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಸಹಜದಲ್ಲೇ ವಿಭಾಗ ಮಾಡ್ತಾ ಹೋದ್ರೆ ತೀರ್ಥ ಕ್ಷೇತ್ರ ಶಿಲಾ ಅಂತ ಅದನ್ನ ಮೂರು. ಸೊ ಎರಡು ಅಂತ ಹೇಳ್ಬೋದು ಜಡ ಚೇತನ ಅಂತ ಎರಡು ಅಂತ ಹೇಳೋದು ಇಲ್ಲ ಎಲ್ಲವೂ ಸೇರಿ ಐದು ಅಂತ ಹೇಳೋದು ವಿವಕ್ಷೆಯಿಂದ ಆಗ್ಬೇಕಾದ್ರೆ ಹೇಳೋದು ಅದು ನೋಡಿದೆ. ಆಮೇಲೆ 28 ಮುಖ್ಯವಾದ ಪ್ರತಿಮೆಗಳನ್ನ ವಿಭೂತಿ ಸಂಧಿಯಲ್ಲಿನ 28 ಅದನ್ನ ಕೊಟ್ಟಿದ್ದಾರೆ. ಸೊ ಅದು ಆಮೇಲೆ ಭಾಗವತದಲ್ಲಿ ಇನ್ನೊಂದು ಮುಖದಿಂದ 11 ಪ್ರತೀಕೆಗಳು ಅಂತ 11 ಕೊಟ್ಟಿದ್ದಾರೆ. ಇದು ಚಕ್ರಾಬ್ಜ ಮಂಡಲ ಮುಂತಾದದಲ್ಲಿ ನಾವು ನೋಡಿದ್ದೀವಿ. ಸೊ ಹೀಗೆ ಎಲ್ಲ ನೋಡುವ ಸಮಗ್ರ ಸಾರ ಏನಾಯ್ತು ಅಂದ್ರೆ ನಮಗೆ ಆಗುವಂತ ಅನುಭವ ನಾವು ಮಾಡುವಂತ ಕರ್ಮದಿಂದ ನಮ್ಗೆ ಕರ್ಮ ಮಾಡುವಾಗ ಆಗೋದು ಆಮೇಲೆ ಫಲರೂಪವಾಗ ನಮ್ಗೆ ಆಗುವಂತ ಮನಸ್ಸಲ್ಲಿ ಆಗುವಂತ ಅನುಭವಗಳು ಎಲ್ಲದಲ್ಲಿನು ಭಗವಂತನನ್ನ ನೋಡೋದು ಕೇಳೋದು ಅಂದ್ರೆ ಫಸ್ಟ್ ಶುರು ಮಾಡೋದು ಕೈಯಿಂದ. ಸೊ ಇದಕ್ಕೆ ಸಂವಾದಿಯಾಗೆ ಇದಕ್ಕೆ ಏನ್ ಹೇಳ್ತಾರೆ ಇದಕ್ಕೆ ಸಂವಾದಿಯಾಗಿ ಏನಿದೆ ಅಂದ್ರೆ, ನಮ್ಗೆ ತೈತ್ರಿಯ ಉಪನಿಷತ್ತಲ್ಲಿ ಬಂದಾಗೆ ಅಲ್ಲಿ ಕೆಲವು ಮಾತುಗಳನ್ನ ಅಲ್ಲಿನ ಇದಕ್ಕೆ ಮೂಲವಾಗಿ ಎಲ್ಲಾ ಕಡೆನೂ ನೋಡೋದು, ಎಲ್ಲದಲ್ಲಿನೂ ಅಂತರ್ಗತನಾದ ಭಗವಂತನನ್ನು ನೋಡೋದು ಎಂಬುದು ತೈತ್ರಿಯ ಉಪನಿಷತ್ತಲ್ಲಿ ಬಂದಿದೆ. ಮೂರನೇ ಅಧ್ಯಾಯದಲ್ಲಿ, ಮೂರನೇ ವಳ್ಳಿಯಲ್ಲಿ ಬಂದಿದೆ. ಸೊ ಅಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ಅಂದ್ರೆ ಮನುಷ್ಯ ದೇಹ ಸಂಬಂಧ, ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಭಗವಂತ ಹೇಗೆ ಹಾಗಿರ್ತಾನೆ ಅಂತ. ಅಂದ್ರೆ ನಾವು ಉಸಿರಾಡ್ತಾ ಇದ್ವಿ, ಫಸ್ಟ್ ಮೊಟ್ಟ ಮೊದಲು ಬರೋದು ನಮ್ಗೆ ಉಸಿರಾಟ. ಪ್ರತಿ ದಿನದಲ್ಲಿ ಏನೇನು ಮಾಡುವಂತದ್ದು ಮುಂದಿದ ಹೇಳಿದ್ದು, ಇಲ್ಲಿ ಸುಭಾಷಣೆಗೆ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದು ಪ್ರಾಣ ಶ್ವಾಸ ಬಿಡೋದು ನಮ್ಮ ಅದು ತಾನಾಗಿ ಆಗ್ತಾನೆ ಇರುತ್ತೆ. ಅವಾಗ ಅದು ಆಗೋವಾಗ ಅದು ನಾವು ಹೇಳ್ತೀವಿ, 6321 ಬೆಳಿಗ್ಗೆ ಒಂದ್ ಸತಿನ ಏನೋ ನಾವು ಬಂದು ದೇವರು ಶ್ವಾಸ ಜಪ ಮಂತ್ರ, ಹಂಸ ಮಂತ್ರ ಜಪ ಇದು ಮಾಡಿ ನೆನಪು ಮಾಡ್ಕೊಳ್ತೀವಿ. ಸೊ ಯಾವಾಗ ಈ ನೆನಪು ನಮ್ಗೆ ಬರುತ್ತೋ ಅವಾಗ ಅದು ಯಾವುದು ಅಂತ, ಯಾವ ರೂಪ ಅಂತ ನೋಡ್ತಾರಂತ ದೇವತೆ ಜ್ಞಾನಿಗಳು. ಇದು ಹಾಗೆ ಅಂದ್ರೆ ಯೋಗಕ್ಷೇಮ ಅಂತ ನೋಡ್ತಾರಂತ. ಯೋಗಕ್ಷೇಮ ಅಂದ್ರೆ ಏನು? ಅದು ಉಪನಿಷತ್ತಲ್ಲಿ ಬಂದ ಮಾತು. ಪ್ರಾಣಾಪ ಅಂದ್ರೆ ರಾಯರು ಹೇಳ್ತಾರೆ, ಪ್ರಾಣಾಪಾನನಲ್ಲಿ ಯೋಗಕ್ಷೇಮ ಎಂಬೋ ರೂಪವನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರಾಣ ನಮ್ಗೆ ಹೊರಗಿಂದ ಗಾಳಿ ಬರುತ್ತೆ, ಹೊರಗಿಂದ ಗಾಳಿ ಬಂದಾಗ ಇಲ್ಲದ್ದು ಬರುತ್ತೆ ಆಕ್ಸಿಜನ್ ಏನೋ ಹೇಳಿ ಪ್ರಾಣಶಕ್ತಿ. ಉಸಿರಾಟ ಇರ್ಲಿಕ್ಕೆ, ಲೌಕಿಕವಾದ ರೀತಿಯಿಂದ ಇರ್ಲಿಕ್ಕೆ ಪ್ರಾಣ ಶ್ವಾಸವನ್ನ ತಕ್ಕೊಳ್ತೀವಿ. ಸೊ ಹೊರಗೆ ಇರೋದನ್ನ ಒಳಗೆ ತಕ್ಕೊಳ್ಳೋದು ಅದು ಯೋಗ ಆಗತ್ತಂತೆ. ಆಕ್ಸಿಜನ್ ಒಳಗೆ ಬರುತ್ತೆ, ಅದು ಬಂದಾಗ ಏನಾಗತ್ತ ಒಳಗೆ ಆ ಶಕ್ತಿ, ಅದು ಬಂದದ್ದು ಎಲ್ಲವೂ ಹೊರಗೆ ಬಿಡೋದಿಲ್ಲ, ಬೇಡದ್ದನ್ನ ಮಾತ್ರ ಹೊರಗೆ ಬಿಡ್ತೀವಿ. ಅಂದ್ರೆ ಏನಾಯ್ತು, ಬೇಕದ್ದನ್ನ ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋದು ಅಂದ್ರೆ ಏನಾಗತ್ತೆ, ಅಲ್ಲಿ ಆಕ್ಸಿಜನ್ ಇಟ್ಕೊಳ್ಳೋದು, ಇತರ ಭಾಗಕ್ಕೆ ಹೋಗೋದು, ಅಲ್ಲಿ ಆ ಶಕ್ತಿ ರೂಪ. ಇಷ್ಟು ಕ್ರಿಯೆಗಳು ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಎವ್ರಿ ಟೈಮ್ ವಿ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಈ ಕಂಟಿನ್ಯೂಸ್ ಪ್ರಾಸೆಸ್ ಆಗ್ತಾ ಇರುತ್ತಲ್ಲ, ಅದನ್ನೇ ಅವರು ಯೋಗಕ್ಷೇಮ ಅಂಬೋ ಭಗವಂತನ ರೂಪ ಅಂತ ಅಲ್ಲಿ ಭಗವಂತ. ಸೊ ಉಸಿರಾಟ ಅಂಬೋದು ಅವನು ಕೊಟ್ಟದ್ದು, ದೇಹ ಕೊಟ್ಟ, ಜೀವನ ದೇಹದಲ್ಲಿ ಇಟ್ಟ, ಅದಕ್ಕೆ ಉಸಿರಾಟ ಲೈಫ್ ಫೋರ್ಸ್ ಇರ್ಲಕ್ಕೆ ಒಳಗೆ ಲೈಫ್ ಬಂದಿದೆ, ಅದು ಇರ್ಲಕ್ಕೆ ಸಸ್ಟಿನೆನ್ಸ್ಗೆ ಹೊರಗಿಂದ ಒಂದು ರೂಪದಿಂದ ಭಗವಂತ ಒಳಗೆ ಕಳಿಸಬೇಕು, ಅದನ್ನ ಉಳಿಸಬೇಕು, ಅದಕ್ಕೆ ಯೋಗಕ್ಷೇಮ ಅಂತ ಹೇಳ್ತಾ ಅಂತ ಅವ್ರು ನೋಡಿದ್ರಂತ ಉಪನಿಷತ್ಕಾರಲ್ಲಿ. ಮನುಷ್ಯ ದೇಹಕ್ಕೆ ಸಂಬಂಧವಾದದ್ದು ಅಂತ ಈ ಉಪಾಸನೆಯನ್ನು ಹೇಳ್ತಾರೆ. ಆಮೇಲೆ ಆ ಒಂದು ಕಾರಣದಿಂದ ಯೋಗಕ್ಷೇಮ ಅಂಬೋ ಈ ಕಾರಣದಿಂದ ಅದಕ್ಕೆ ಆ ಪ್ರಾಣ ಯಾರು ಮಾಡ್ತಾರಂದ್ರೆ ಪ್ರಾಣ ಅಪಾನರು, ಡೈರೆಕ್ಟ್ ಆಗಿ ದೇವರು ಮಾಡೋದಿಲ್ಲ. ಯೋಗಕ್ಷೇಮ ಅಂಬೋ ರೂಪದಿಂದ ಈ ವಾಯುದೇವರು ಮುಖ್ಯ ಪ್ರಾಣ ಇದ್ದಾನೆ, ಅವನು ಕೆಳಗಡೆ ಇರುವಂತ ಪ್ರಾಣ ಅಪಾನರು ಅಂಬೋ ಎರಡು ರೂಪದಿಂದ ದೇವರು ಇದನ್ನ ನನಗೆ ಮಾಡ್ತಾರೆ. ನಮ್ಮ ಈ ಫರ್ತೇ ಇಲ್ಲ, ಅನಾಯಾಸವಾಗ ನಡೆಯುತ್ತದು ಯೋಗಕ್ಷೇಮ. ಆದ ಕಾರಣದಿಂದ ಯಾಕೆಂದ್ರೆ ಈ ಹೆಸರು ಅವನಿಗೆ ಹೇಗೆ ಬಂತು ಅಂದ್ರೆ ಯೋಗಕ್ಷೇಮವನ್ನ ಆಗತ್ತೆ, ಇದು ಮೂಲಕವಾಗಿ ಯೋಗಕ್ಷೇಮ ಆದ ಕಾರಣದಿಂದ ಇವನಿಗೇನು ಇದೇ ಹೆಸರು ಯೋಗಕ್ಷೇಮ ಅಂತಾನೆ ಅಂತ ಹೇಳ್ತಾರೆ. ಆಮೇಲೆ ನಮ್ಗೆ ಮಾತು ಅಂಬೋದು ಮನುಷ್ಯನಿಗೆ ಮುಖ್ಯವಾದ, ಅನೇಕ ಕಡೆ ನೋಡಿದ್ದೀವಿ ಮಾತು ಅಂಬೋದು, ಮಾತಿನಿಂದಲೇ ಎಲ್ಲ ಆಗತ್ತೆ. ಅದಕ್ಕೆ ಲಕ್ಷ್ಮೀ ದೇವಿಯನ್ನ ಚಿಂತನೆ ಮಾಡುವ ಕಂಬು ಕಂಠ ಯಾಕೆ ಅವಳು ಎಷ್ಟು ಅವಳ ಅಂಗವನ್ನ ವರ್ಣನೆ ಮಾಡುವಾಗ ಮುಖ್ಯವಾದ ಕುತ್ತಿಗೆಯನ್ನು ವಿಶೇಷವಾಗಿ ವರ್ಣನೆ ಮಾಡೋದು, ಕುತ್ತಿಗೆಯಲ್ಲಿ ನೆಕ್ಲೆಸ್ ಹಾಕೊಳ್ಳೋದು, ಕುತ್ತಿಗೆಗೆ ಕೌಸ್ತುಭ ದೇವರು ಹಾಕೊಂಡಿದ್ದಾನೆ, ಈ ಆ ಮಂಗಳ ಸೂತ್ರ ಅಂತ. ಸೊ ಹೀಗೆ ಎಲ್ಲವೂ ಕುತ್ತಿಗೆ ಯಾಕೆ ಅಂದ್ರೆ ಅಲ್ಲಿ ಬರತ್ತಲ್ಲ ಕುತ್ತಿಗೆ ಅಂತ ಬಂದಾಗ ನಮ್ಗೆ ಬರೀ ಶಂಖದಂತೆ ಇದೆ ಅಂತ ಅಲ್ಲಿ ಹೇಳುವಾಗ ಅದು ಶಂಖದಂತೆ ಎಂಬುದಲ್ಲಿ ತಾತ್ಪರ್ಯ ಇಲ್ಲ. ಶಂಖದಂತೆ ಅಂದ್ರೆ ಆ ಶೇಪ್ಲಿ ಇದೆ ಎಂಬುದಕ್ಕೆ ತಾತ್ಪರ್ಯ ಇಲ್ಲ. ಶಂಖದಂತೆ ಅಂದ್ರೆ ಆ ಒಂದು ಶುಭ್ರವಾಗಿ ಇರುತ್ತೆ, ಶುಭ್ರವಾಗಿ ಇರೋದು ಮಾತ್ರ ಅಲ್ಲ, ಅಲ್ಲಿ ನಾದ.
ಕೃಷ್ಣ, ಅದೇ ಕೃಷ್ಣ ಪೂರಿತೋ ಭೀಮಸ್ವನ ಅಂತ ಹೇಳಿದ್ದಂತೆ ನಾರಾಯಣ ವರ್ಮದಲ್ಲಿ, ಅದನ್ನ ಕೃಷ್ಣ ಎತ್ತು ಊದುತ್ತಾನಂತ ಬಾಯಿಂದ ತನ್ನ, ಅವನು ಅವನು ಆ ನಾದವನ್ನ ಅವನು ಅಲ್ಲಿಂದ ಹೊರಗೆ ವಾಯುದೇವರ ಮೂಲಕ ಹೊರಗೆ ಹಾಕ್ತಾನಂತ. ಅಂತ ಸೃಷ್ಟಿ ಏನು ಅದೇ ಹೇಳ್ತಾರ, ಸೃಷ್ಟಿ ಹಾಗೆ ಶುರು ಮಾಡಿದ್ದಾನಂತನು ಒಂದು ಕಡೆ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಇಲ್ಲಿ ಹೇಳುವಾಗ ಅದು ಯಾಕೆ ಅಂದ್ರೆ ವಾಕ್ ಅಂತ ಬರಬೇಕಂತ, ಆ ವಾಕ್ ಶುಭ್ರವಾಗಿ ದೇವರನ್ನ ಕೇಳುವ ರೀತಿಯಲ್ಲಿ ಆ ವಾಕ್ ಬರಬೇಕಂತ. ಅದಕ್ಕೆ ಧ್ರುವರಾಜನಿಗೆ ಫಸ್ಟ್ ಮಾತೇ ಬಂದಿಲ್ಲ ಅಂತ, ಹಾಗೆ ಮೆಲ್ಲಗೆ ಈ ದವಡೆ ಇಲ್ಲಿ ಮುಟ್ಟಿದಾಗ ಅಲ್ಲಿಂದ ಆ ಶಂಖದಿಂದ ಮುಟ್ಟಿದ, ಅದಕ್ಕೇನು ಶಂಕನೆ ಬಳಸ್ತಾರೆ, ಶಂಕನಿಂದ ಮುಟ್ಟಿದಾಗ ಅವನಿಗೆ ಎಲ್ಲವೂ ಬಂತು ಅಂತ ಹೇಳ್ತಾರೆ. ಸೊ ಈ ಒಂದು ಸೊ ಸೇಮ್ ಥಿಂಗ್, ಇಲ್ಲಿಂದ ನಮ್ಗೆ ಕಂಠದಿಂದ ಆ ಒಂದು ಕಂಠದ ಆ ಒಂದು ವಿಕಾರದಿಂದ ಶಬ್ದಗಳು ಹೊರಗೆ ನಮ್ಗೆ ಬರುತ್ತೆ. ಸೊ ಅದಕ್ಕೆ ಆ ಶಬ್ದಗಳು ಬರುವಂತ ಶಬ್ದಗಳು ದೇವರ ಪರವಾಗಿ ಒಳ್ಳೆ ಮಾತುಗಳು ಈ ರೀತಿಯಿಂದ ಇದ್ದಾಗ ಅದಕ್ಕೆ ಏನ್ ಹೇಳ್ತಾರಂದ್ರೆ ಅದು ಕ್ಷೇಮವನ್ನ ಕ್ಷೇಮಕೃತ್ ಯೋಗಕ್ಷೇಮ ಅಂತ ಒಂದು ರೂಪಾಯಿ, ಅಲ್ಲಿನೂ ಕ್ಷೇಮ ಇದೆ ಇಲ್ಲಿನೂ ಕ್ಷೇಮ ಅಂತ ಇಲ್ಲ, ಅದು ಯೋಗಕ್ಷೇಮ ಅಂತ ದೇಗೋ ಟುಗೆದರ್ ಅಂದ್ರೆ ಪ್ರಾಣಾಪಾನದ ಒಟ್ಟಿಗೆ ಯೋಗಕ್ಷೇಮ. ಇಲ್ಲಿ ವಾಕನ್ನ ಕ್ಷೇಮ ಅಂತ ಚಿಂತನೆ ಮಾಡುವುದು ಅಂದ್ರೆ ಇದು ಎರಡಕ್ಕೇನೋ ಆಗತ್ತೆ. ನಾವು ಮಾಡೋವಾಗ ಒಳ್ಳೆ ಮಾತುಗಳು, ದೇವರ ಸ್ತೋತ್ರಗಳು, ಒಳ್ಳೆ ಹೆದು ಹೇಳೋದು ಇದೆಲ್ಲ ಬಂದಾಗ ಅದಕ್ಕೆ ದೇವರಲ್ಲಿ ಕ್ಷೇಮ ಅಂಬೋ ರೂಪದಿಂದ ಈ ಅಂದ್ರೆ ಬಾಕಿ ರೂಪ ಅಗ್ನಿ ಅಂತರ್ಗತನಾಗಿ ಇದ್ದು ಅವನು ಮಾತಾಡ್ತಾನ, ಹರಣಿ ಪರಶುರಾಮ ಇದ್ದು ಮಾತಾಡ್ತಾನ ಇದೆಲ್ಲ ಹೇಳಿದ್ದು ಅಂತ ಆ ರೂಪ ಲಕ್ಷಣ ಇದ್ದೇ ಇದೆ. ಈ ಒಂದು ವಿಶೇಷವಾಗಿ ಅವನು ಮಾಡುವ ವ್ಯಾಪಾರ ಕರ್ಮದಿಂದ ಪ್ರತಿ ಕರ್ಮದಲ್ಲಿ ಅಂತ ಹೇಳ್ತಾರಲ್ಲ ಆ ಕರ್ಮದಿಂದ ಬರುವಂತ ಪ್ರಯೋಜನ ನಮಗೆ ಕ್ಷೇಮ ಆಗತ್ತೆ. ಸೊ ಅದಕ್ಕೆ ಆನೆ ಹೆಸರು ದೇವರ ಒಂದೇ ರೂಪ ಅಲ್ಲಿ ವಾಕಲ್ಲಿ ಇರುವಂತದ್ದು ಪರಶುರಾಮ ರೂಪ ಹೇಳ್ತಾ ಬಂದಿದೆ, ಇಲ್ಲಿ ಸಡನ್ ಆಗಿ ಕ್ಷೇಮ ಅಂತ ಉಪನಿಷತ್ತಲ್ಲಿ ಹೇಳಿದಾರಂತ. ಅದು ಕ್ಷೇಮವನ್ನ ಅದು ಆ ರೂಪದಿಂದ ಭಗವಂತ ಇದ್ದು ಏನು ಮಾಡಿಸ್ತಾನೆ ಅದಕ್ಕೆ ಇನ್ನೊಂದು ರೂಪ ದೇವರ ಇನ್ನೊಂದು ರೂಪ ಒಂದೇ ನಮ್ಗೆ ಫಾರ್ ಕನ್ವೀನಿಯನ್ಸ್ ನಮ್ಗೆ ಟೂ ಮೆನಿ ರೂಪ ಆಲ್ರೆಡಿ ಇದ್ದ ಕಾರಣದಿಂದ ನಾವು ಅದನ್ನ ಯೋಚನೆ ಒಂದೇ ಇಟ್ಕೊಂಡಿದೀವಿ. ಅದಲ್ಲಿನೂ ಮಾಡುವಂತ ವಿಕಾರಗಳು ಅದಲ್ಲಿ ಇನ್ನೊಂದು ವಾಕನಿಂದ ಇವನು ವಾಕನಿಂದ ಇರುವಂತ ವಾಕನಿಂದ ಇರುವಂತ ರೂಪ ಅಂತ ಹೇಳಿದಾಗ ಅಲ್ಲಿ ಅಜ ಅಂತ ಬಂದ್ಬಿಡುತ್ತೆ. ಸೊ ಅನೇಕ ರೂಪದಿಂದ ಭಗವಂತ ಇದ್ದಾನೆ. ಇಷ್ಟು ರೂಪದಿಂದಲೂ ನಮ್ಗೆ ಏನು ಹೊಂದುತ್ತೀವಿ ಅಂದ್ರೆ ಕ್ಷೇಮವನ್ನ ಹೊಂದುತ್ತೀವಿ. ಅದಕ್ಕೆ ಅವನಿಗೆ ವಾಕನಿಂದ ಬರುವಂತದ್ದು ಕ್ಷೇಮ ಅಂತ, ಕ್ಷೇಮ ಆಗತ್ತೆ ಅಂತ. ಸೊ ಕ್ಷೇಮ ಆಗತ್ತೆ, ಏನಾರು ಅಪ್ಪಿತಪ್ಪಿ ಕೆಟ್ಟ ಮಾತುಗಳು ಏನಾರು ಬಂದನು ವಾಕಲ್ಲಿ ನೀನು ಕ್ಷೇಮ ರೂಪವಾಗಿ ಇದ್ದಿ ಎಂಬ ಸ್ಮರಣೆಯಿಂದ ಅದು ದುಷ್ಟ ಇದು ಹೋಗ್ಬಿಡತ್ತೆ. ಸೊ ಎರಡಕ್ಕೆ ನಾವು ಕ್ಷೇಮವಾಗಿ ಬಂದಾಗ ಒಳ್ಳೆ ಮಾತುಗಳು ಬಂದಾಗ ಅಲ್ಲಿ ಕ್ಷೇಮ ರೂಪದಿಂದ ಇದ್ದಾನೆ, ಕೆಟ್ಟ ಮಾತುಗಳು ಬಂದಾಗ ಅಯ್ಯೋ ದೇವ ಏನ್ ಮಾಡೋ ಕ್ಷೇಮ ಅಂತ ಅವನ ವಾಕಲ್ಲಿ ಇರುವಂತ ರೂಪವನ್ನ ಸ್ಮರಣೆ ಮಾಡುವುದ ಮೂಲಕವಾಗ ಆ ಒಂದು ಅಪಶಬ್ದಗಳಿಂದ ಬರುವಂತ ಪಾಪಗಳು ಹೋಗಿ ಒಳ್ಳೇದಾಗತ್ತೆ ಕ್ಷೇಮ. ಅದಕ್ಕೆ ನಮ್ಮಲ್ಲಿ ನಮ್ಮ ಬಳಕೆಯಲ್ಲಿನ ಎಲ್ಲ ಕ್ಷೇಮ 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 ಆಗಲಿ ಕ್ಷೇಮ ಆಗಲಿ ಅಂತ ಬಾಯಿಂದ ಹೇಳ್ತಾ ಇರ್ತೀವಿ ನಾವು. ಸೊ ವಾಕಲ್ಲಿ ಕ್ಷೇಮ ಎಂಬ ರೂಪದಿಂದ ಇದ್ದಾನೆ. ಯಾಕೆ ಈ ಹೆಸರು ಅಂದ್ರೆ ರಾಯರು ಹೇಳ್ತಾರೆ ಹೇತುನ, ಇದು ಕ್ಷೇಮ ಉಂಟು ಮಾಡುವ ಕಾರಣ ರೂಪ, ಈ ಕಾರಣ ರೂಪವನ್ನ ಇಲ್ಲಿ ಹೇಳಿದ್ದಾರೆ ಅಂತ ವಾಕ್ ಅಂತ. ಆಮೇಲೆ ಕರ್ಮ, ಕರ್ಮ ಕರ್ಮ ಮಾಡುವ ಮೂಲಕವಾಗ ಕರ್ಮ ತಿಳಿದು ಮಾಡ್ತೀವಿ, ಕರ್ಮ ಮಾಡುವ ಮೂಲಕವಾಗ ಕೈಗೆ ಕರ್ಮ ಎಂಬ ಹೆಸರನ್ನು ಕರೆದಿದ್ದಾರೆ ಅಂದ್ರೆ ಅಲ್ಲಿ ಇರುವಂತಹ ಭಗವಂತನ ಹೆಸರು. ಇದ್ರ ಜೊತೆಯಲ್ಲಿ ನಮ್ಗೇನೋದು ಕರ್ಮ ಅಂತ ಮಾಡುವಾಗ ಕರ್ಮ ಅಂತ ಬರುತ್ತೆ ನೋಡಿ, ತಿಳಿದು ಮಾಡಬೇಕು ಅಂತ ಇಷ್ಟು ಅಂತ ನಾವು ಆ ಮೀನಿಂಗ್ ಕೊಟ್ಟಿದ್ದೀವಿ. ಇನ್ನೊಂದರ್ಥ ಏನಾಗತ್ತೆ ಅಂತ ಕರ್ಮ ಮಾ ಆ ಕರ್ಮವನ್ನ ಮಾಡಿಸುವವಳು ಮಾ ಲಕ್ಷ್ಮೀ ದೇವಿ. ಅದಕ್ಕೆ ನಾವು ಬೆಳಿಗ್ಗೆ ನಾವು ಎದ್ದ ತಕ್ಷಣ ಕರಾಗ್ರೆ ಅಗ್ರದಲ್ಲಿ ವಸದೆ ಲಕ್ಷ್ಮಿ, ಕರ ತುದಿಯಲ್ಲಿ ಇರುವಳು ಲಕ್ಷ್ಮಿ. ಯಾಕಂದ್ರೆ ಎಲ್ಲಾ ಕೆಲಸಗಳು ನಾವು ಮಾಡೋದು ಕೈಯಿಂದ ಕೈ ತುದಿಯಿಂದ ಮಾಡೋದೇ ಮೇನ್ಲಿ, ಅಂದ್ರ ಅಂಗೈಯಿಂದ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ, ಕರ ತುದಿಯಿಂದ ಮಾಡ್ತೀವಿ. ಸೊ ಇವಳೇ ಮೂರು ರೂಪದಿಂದ ಇದ್ದು ಇವಳೇ ಇದ್ದಾಳೆ ಅಂದ್ರೆ ಪ್ರಕೃತಿಯಿಂದ ಅವಳು ಕೊಟ್ಟ ಕೈ, ಪ್ರಕೃತಿಯಿಂದ ಬಂದ ಕೈ, ಅದಕ್ಕೆ ಅವಳು ಅಭಿಮಾನಿ. ಆ ಕರ್ಮಗಳನ್ನು ಮಾಡಿಸೋಳು ಅವಳೇ ಇದ್ದಾಳೆ. ಸೊ ಅವಳು ಒಳ್ಳೆ ರೀತಿಯಿಂದ ಮಾಡಿಸಲ್ಲಿ ಈ ಕರ್ಮಗಳು ಅಂತ. ಸೊ ಅಲ್ಲಿ ಕರ್ಮ ಅಂಬೋ ಅವಳಲ್ಲಿ ಇರುವಂತ ಭಗವಂತನ ರೂಪ ಕರ್ಮ ಅಂಬೋ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಕಾಲು, ಕಾಲು ನಾವು ನಡೀತಾನೆ ಇರ್ತೀವಿ, ನಡೆಯುವಾಗ ಒಂದು ಚಿಕ್ಕ ಚಿಂತನೆ ನಡೆಯುವಾಗ ದೇವರು ಕಾಲಿನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೀವಿ. ಸೊ ಸೊ ಎಲ್ಲ ಕಡೆನೂ ಭಗವಂತ ಇದ್ದಾನೆ ಅಂಬೋದು ಚಿಂತನೆ ಮಾಡಿದ್ರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಒಂದು ಅದು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗುವಂತ ಆಗ್ಬಿಡತ್ತೆ. ಅದು ಆ ತರ ನಡೆಯೋದು ದೇವರ ಸ್ಮರಣೆ ಇದ್ದು ಅಂದ್ರೆ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗದೆ ನಮ್ಮ ಮನೆ ಒಳಗೇನೆ ಜಾಗಿಂಗ್ ವಾಕಿಂಗ್ ಮಾಡೋಣ ಮಾಡ್ಬಿಡೋಣ ಅಂತ ಒಂದು ತಾತ್ಪರ್ಯ ಇಲ್ಲ. ದೇವರ ಚಿಂತನೆ ಇದ್ರೆ ಅದು ಮಾಡೋದು ಒಂದು ಹರಿ ಪೂಜೆ ಆಗ್ಬಿಡುತ್ತೆ. ಅದಕ್ಕೆ ಪಾದಕ್ಕೆ ಗತಿ ಅಂತ ರೂಪದಿಂದಲ್ಲಿ ಭಗವಂತ ಇದ್ದಾನೆ. ಗತಿ ಅಂದ್ರೆ ಏನು? ಗತಿ ಅಂತ ಚಟುವಟಿಕೆ ಮಾಡೋದು. ಗತಿ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದ್ ಮೂವ್ಮೆಂಟ್ ಅಂತ ಸ್ಥೂಲ ಅರ್ಥ ಬರುತ್ತೆ. ಬಟ್ ಇದು ಮಾತ್ರ ಇಲ್ಲ, ಬರೀ ಇಲ್ಲಿ ಹೋಗೋದು ಈ ಮೂವ್ಮೆಂಟ್ ಇಲ್ಲ, ಈ ಗತಿ ಇಲ್ಲ. ನಿಜವಾದ ಗತಿ ಅಂದ್ರೆ ಮೋಕ್ಷ ಗತಿ, ವೈಕುಂಠ ಗತಿ. ಸೊ ಈ ಗತಿಗೇನು ಇದು ಯಾಕೆ ಕರ್ಕೊಂಡು ಹೋಗುತ್ತೆ ಇದು ಅಂದ್ರೆ, ಈ ಮಾಡುವಂತ ಪ್ರತಿ ಏನೇನು ಮಾಡುವ ಕರ್ಮ, ಅದಕ್ಕೆ ಅವ್ರು ಹೇಳ್ತಾರ ಏನೇನು ಮಾಡುವ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಯಾಕೆ ಆಗತ್ತಂದ್ರೆ ಆ ಚಿಂತನೆ. ಯಾಕಂದ್ರೆ ದೇವರು ಈ ದೇಹದಲ್ಲಿನ ಇದ್ದಾನಲ್ಲ. ಸ್ವಜನ ಪರಜನ ಅಂತ ಬರ ಯಜಮಾನ, ಸ್ವಜನ ಪರಜನ ಅಂತ ಬರ ಯಜಮಾನ. ಯಜಮಾನ ಅಂದ್ರೆ ಈ ದೇಹಕ್ಕೆ ನಾವೇ ಯಜಮಾನರು. ಸೊ ಇಲ್ಲಿಂದ ನಾವು ಏನೇ ಇಲ್ಲಿನೂ ಇದ್ದಾನೆ ಭಗವಂತ ಪುರುಷೋತ್ತಮ, ಇಲ್ಲಿನೂ ಇದ್ದಾನೆ. ಇದ್ದು ಇದು ಇವರುಗಳು ದೇವತೆಗಳ ಮೂಲಕವಾಗಿ ಇದು ಮಾಡಿಸ್ತಾ ಇದ್ದಾನೆ ಅಂತ ಆ ಥಾಟ್ ಅನ್ನ ತಂದಿಟ್ಟುಕೊಂಡು ಬಿಟ್ರ. ಅದಕ್ಕೆ ಫಸ್ಟ್ ಬೆಳಿಗ್ಗೆ ಹೇಳುವಾಗ ಕರವನ್ನ ನೋಡೋದು, ಕರವನ್ನ ಹೇಳಿ ಲಕ್ಷ್ಮೀ ಸ್ಮರಣೆ. ಇವತ್ತು ದೇವರೇ ನಾನು ಹೇಳ್ತಾ ಇರೋವಾಗ ಈ ಕರದಿಂದ ನಾನು ಮಾಡುವಂತ ಕೆಲಸಗಳು ನಿನ್ನ ನೆನಪನ್ನ ಕೊಡಲಿ ಲಕ್ಷ್ಮೀ ದೇವಿ ಅಂದ್ರೆ ಅದ ಪೂಜೆ. ಸೊ ಅದೇ ಇನ್ನೊಂದು ರೀತಿಯಿಂದಲೂ ಇದು ಹೇಳ್ತಾರೆ. ಎಲ್ಲವೂ ಇವಾಗ ಹರಿ ಪೂಜೆ ಮಾಡುವುದೆಲ್ಲ ಹರಿ ಪೂಜೆ ಅಂತ ಆಗತ್ತಲ್ಲ. ಹರಿ ಪೂಜೆ ಮಾಡಬೇಕು ಅಂದ್ರೆ ಹರಿ ಪೂಜೆ ಯಾರು ವಾಸ್ತವದಲ್ಲಿ ಮಾಡಕ್ಕಾಗತ್ತೆ? ಹರಿ ಪೂಜೆಯನ್ನ ಲಕ್ಷ್ಮೀ ದ್ವಾರನೇ ನಾವು ಮಾಡಬೇಕು. ಲಕ್ಷ್ಮಿಯೇ ಎಲ್ಲ ದೇವರಿಗೆ ಶತ್ರ ಶಮರ ವ್ಯಜನ ರೂಪದಿಂದ ಎಲ್ಲದನ್ನು ಲಕ್ಷ್ಮಿ ಸೇವೆ ಮಾಡ್ತಾಳೆ. ಹೇಗಾಗತ್ತೆ ಅಂದ್ರೆ ನಮ್ಮ ಕರದಲ್ಲಿ ತುತ್ತು ತುದಿ ಇಲ್ಲ, ಅವಳಿದ್ದಾಳೆ ಅವಳು ಮೂಲಕವಾಗಿ ಎಲ್ಲ. ಸೊ ಅವಳು ಕೊಟ್ಟ ಈ ದೇಹದ ಮೂಲಕವಾಗಿ ಆಗುತ್ತೆ. ಸೊ ಈ ಥಾಟ್ ಬಂದ್ಬಿಟ್ರೆ ಮಾಡೋದೆಲ್ಲ ಹರಿ ಪೂಜೆ ಅಂತ ಅಲ್ಲಿ ಹೇಳುದು ಆಗತ್ತೆ. ಸೊ ಅದು ಆಮೇಲೆ ಇದೇ ಥಾಟ್ ಮುಂದುವರಿಸ್ತಾ ಹೇಳ್ತಾರೆ. ಮಾರ್ಗ ಅಂದ್ರೆ ಗತಿ ಎಂಬ ರೂಪದಿಂದ ಪಾದದಲ್ಲಿ ಇದ್ದಾನೆ ಚಿಂತನೆ ನಡೆಯುವಾಗ ಅವನ ಚಿಂತನೆ. ಆಮೇಲೆ ವಿಸರ್ಗ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡೋದು. ಅದಕ್ಕೆ ಬಂದು ಆ ವಿಮುಕ್ತಿ ಅಂತ, ನಮ್ ಬೇಡದ್ದನ್ನೆಲ್ಲ ಬಿಟ್ಟು ಬಿಡ್ತಿಲ್ಲ, ಅದಕ್ಕೆ ವಿಮುಕ್ತಿ ಮೋಚಕ ಇತ್ತು ವಿಮುಕ್ತಿ ಅಂತ ಅದಕ್ಕೆ ಕರೀತಾರಂತೆ. ಸೊ ಅಲ್ಲಿ ಅದು ಏನಂದ್ರೆ ಅಲ್ಲಿ ಮಿತ್ರನಾಮಕ ಭಗವಂತನ ಮಿತ್ರನಾಮಕ ದೇವತೆ ಮೂಲಕವಾಗಿ ಈ ಕೆಲಸಗಳನ್ನ ಮಾಡಿಸ್ತಾನೆ. ಉದ್ದು ಮಾಡಿಸ್ತಾನೆ, ಉದ ಉಪಸ್ಥ ಇದರಿಂದ ಮಾಡಿಸ್ತಾನೆ ಅಂತ. ಇಲ್ಲಿ ಉಪಸ್ಥದ ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳಿಲ್ಲ, ನೆಕ್ಸ್ಟ್ ಲೆವೆಲ್ ಬಂದಾಗ ಹೇಳ್ತಾರೆ. ಇದೇನು ಮನುಷ್ಯರಲ್ಲಿ ಮನುಷ್ಯ ದೇಹಕ್ಕೆ ಸಂಬಂಧಪಟ್ಟದನ್ನ ಹೇಳಿದ್ದಾರೆ. ಆಮೇಲೆ ಇದು ಒಳಗಿರುವಂತದ್ದು, ಹಾಗೇನೆ ಅಧಿದೈವ ಅಧ್ಯಾತ್ಮದಲ್ಲಿ ಹೀಗೆ ಚಿಂತನೆ ಇದ್ರೆ ಹೊರಗಿನ ನಮ್ಮ ದೇಹವನ್ನು ಬಿಟ್ಟು ಹೊರಗಿನ ವಿಷಯಗಳು ಅಧಿದೈವ ಅಂತ ಇದಕ್ಕೆ ಹೇಳ್ತಾರೆ. ಈ ವಿಷಯದಲ್ಲಿ ಅಧಿದೈವ ಅಂದ್ರೆ ಇಲ್ಲಿ ಏನು, ಅಧಿದೈವ ಅಂದ್ರೆ ಏನಾಗತ್ತೆ ಅಂದ್ರೆ ದೇವತೆಗಳಲ್ಲಿ ಇದ್ದು ಅವನು ಮಾಡುವಂತ ವ್ಯಾಪಾರ. ದೈವ ಸಂಬಂಧ ಅಂತ ರಾಯರು ಹೇಳ್ತಾರೆ. ಇದು ಹೇಗೆ ಅಂದ್ರೆ ಮಳೆ ಬರುತ್ತೆ, ಮಳೆ ಬರುವಾಗ ಅನೇಕ ಉಪಾಸನೆಗಳನ್ನು ಹೇಳಿದ್ದಾರೆ. ಇಲ್ಲಿ ಇದರಲ್ಲಿ ಒಂದು ಉಪಾಸನೆ ಏನು ಅಂದ್ರೆ ಮಳೆ ಬಂದ್ರೆ ಮಳೆ ಇಲ್ಲದೆ ಮಳೆಯಿಂದ ತೃಪ್ತಿ ಬರುತ್ತೆ ಅಂತ. ಯಾಕೆಂದ್ರೆ ಅಂದ್ರೆ ತುಂಬಾ ಮಳೆ ಇರುವಾಗ ಬೇಡ ಅಂತ ಅನ್ಸತ್ತೆ, ಅದು ಬೇರೆ. ಮಳೆಯಿಂದಲೇ ಭೂಮಿಗೆ ನೀರು ಮಳೆಯಿಂದಲೇ ಬರಬೇಕು. ಸೊ ಅದಕ್ಕೆ ಅದು ತೃಪ್ತಿಯನ್ನ ಕೊಡುತ್ತೆ. ಸೊ ಈ ಒಂದು ಬ್ರಾಡರ್ ಸೆನ್ಸ್ ಅದನ್ನ ಹೇಳ್ತಾರೆ. ಮಳೆ ಎಂಬುದು ಮೇಲಿಂದ ನಮ್ಗೆ ಬರಬೇಕು, ನೀರು ಎಂಬುದು ಮೇಲಿಂದ ಬರಬೇಕು. ಅದು ಮೂಲಕವಾಗಿ ಇಲ್ಲಿ ಸಂಗ್ರಹ ಮಾಡಿ ನಮ್ಗೆ ನದಿ ಇದೆಲ್ಲ ಆಗತ್ತೆ. ಸೊ ಮೂಲತಃ ಬರೋದು ಪರ್ಜನ್ಯನಿಂದ, ಪರ್ಜನ್ಯ ನಾಮಕ ಭಗವಂತನಿಂದ ಬರುತ್ತೆ. ಆದ ಕಾರಣದಿಂದ ಅದಕ್ಕೆ ಆ ತೃಪ್ತಿಯನ್ನ ಪರ್ಜನ್ಯನ ಮೂಲಕ ಕೊಡ್ತಾನ. ಅದರಿಂದ ಪರ್ಜನ್ಯನಲ್ಲಿ ಇರುವಂತ ಅಂದ್ರೆ ಮೇಘಗಳು, ಕಾರ್ಮೇಘಗಳು, ಅದಲ್ಲಿ ಇರುವಂತ ಭಗವಂತನನ್ನ ತೃಪ್ತಿ ಅಂತಲೇ ಚಿಂತನೆ ಮಾಡ್ತಾರೆ. ತೃಪ್ತಿ ಕೊಡ್ತಾನಂದ್ರೆ ತೃಪ್ತಿ ಅಂತ. ಆಮೇಲೆ ಇಲ್ಲಿ ವಿದ್ಯುತ್ ಅಂದ್ರೆ ಮಳೆ ಬರುವಾಗ ಆಗುವಂತ ಆ ಮಿಂಚು ವಿದ್ಯುತ್. ಇದಕ್ಕೆ ಬಂದು ಏನ್ ಹೇಳ್ತಾರೆ ಅಂದ್ರೆ ವಿದ್ಯುತ್ ಸಿಡಿಲು, ಅದು ಎರಡು ಸೇರ್ಸ್ಕೊಳ್ಳಿ ಬಲವಾಗ. ಅದು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅದು ವಾಯುದೇವರು. ಇಲ್ಲಿ ಒಂದು ರೀತಿಯಿಂದ ಉಪಾಸನೆ, ಬೇರೆ ಕಡೆ ಇನ್ನೊಂದು ಮುಕ್ತಿಯಿಂದ ಹೇಳ್ತಾರೆ. ಇಲ್ಲಿ ವಿದ್ಯುತ್ ಜೊತೆಗೆ ಭಾರತೀ ದೇವಿ ಅಂತ ಹೇಳ್ತಾರೆ. ಇದು ಇದಕ್ಕೆ ಸಿಡಿದು ಸೇರಿಸಿ ಇದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ವಾಯುದೇವರು ಎಂತ ಬಲ ಪ್ರಧಾನ ಆಗಿದ್ದಾನೆ ಅಂತ ಆ ಚಿಂತನೆಯನ್ನ ಆವಾಗ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಈ ಪಶುಗಳಲ್ಲಿ ಅಲ್ಲಿ ಯಶ ಎಂಬುವ ಹೆಸರಿಂದ ದಕ್ಷ ಪ್ರಜಾಪತಿಯಲ್ಲಿ ಇದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಪಶು ಯಾಗಗಳೆಲ್ಲ ಮಾಡಿ ದೇವರಿಗೆ ಪಶುವನ್ನ ಅರ್ಪಣೆ ಮಾಡ್ತಾ ಇದ್ರು. ಅದು ಸೊ ಆ ಪಶುಗಳಲ್ಲಿ ದಕ್ಷ ಪ್ರಜಾಪತಿಯನ್ನ ಚಿತ್ರಣೆ ಮಾಡಬೇಕು. ಇದರಿಂದ ಯಶ ಎಂಬ ರೂಪದಿಂದ ಭಗವಂತ ಆಹುತಿಯನ್ನ ತಕ್ಕೊಳ್ತಾನೆ ಅಂತ ಇಲ್ಲಿ ಬರುತ್ತೆ. ಆಮೇಲೆ ನಕ್ಷತ್ರಗಳಲ್ಲಿ ಬಂದಾಗ ಅಲ್ಲಿ ಪ್ರಕಾಶ ರೂಪದಿಂದ ಭಗವಂತ ಇದ್ದಾನೆ. ಅದಕ್ಕೆ ಜ್ಯೋತಿ ಎಂಬ ರೂಪದಿಂದ ನಮ್ಗೆ ಪ್ರಕಾಶವನ್ನು ಕೊಡ್ತಾನೆ ಅಂತ ಅಲ್ಲಿ ಚಿಂತನೆ ಮಾಡಬೇಕು. ಆಮೇಲೆ ದೇಹದಲ್ಲಿ ಬಂದಾಗ ಅಲ್ಲಿ ನಾವು ವಿಸರ್ಗ ಆದ ಮೇಲೆ ಉಪಸ್ಥವನ್ನ ಬಿಟ್ಟುಬಿಟ್ಟು ಸೊ ಇಲ್ಲಿ ಅದಕ್ಕೆ ಹೇಳ್ತಾರೆ ಉಪಸ್ಥದಲ್ಲಿ ದೇವತೆಯ ಚಿಂತನೆ ಯಾರು ಅಂದ್ರೆ ರುದ್ರದೇವರನ್ನ ಚಿಂತನೆ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗತ್ತೆ ಅಂದ್ರೆ ಪ್ರಜಾ ಆನಂದ ಅಮೃತಂ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಪ್ರಜಾ ಆನಂದ ಅಮೃತಂ ಅಂದ್ರೆ ಆ ಪ್ರಜೆಗಳ ಸಂತಾನ ಅಂದ್ರೆ ನಮ್ಮ ವಂಶ. ನಾವು ಹೇಳ್ತೀವಲ್ಲ ನಮ್ಮ ಗೋತ್ರ ವಿಶ್ವಾಮಿತ್ರ ಗೋತ್ರ ವಸಿಷ್ಠ ಗೋತ್ರ ಅಂದ್ರೆ ಈ ಗೋತ್ರ ಪರಂಪರೆ ಹೋಗ್ತಾನೆ ಈ ಪ್ರಜೆಗಳ ಸಂತಾನ ಆಗ್ತಾನೇ ಇರತ್ತಂತೆ. ಈ ಪ್ರಜೆಗಳ ಮೂಲಕವಾಗಿ ಏನಾಗತ್ತಂದ್ರೆ ಆನಂದಪ್ರದವಾಗಿರತ್ತೆ. ಸೊ ಸಂತತಿ ಬೆಳೆಯುತ್ತೆ. ಸೊ ಪ್ರಜಾ ಆನಂದ ಅದು ಅಮೃತ. ಅದು ಹಾಗೆ ಅಮೃತ ಆಗತ್ತೆ ಅಂದ್ರೆ ಆ ಪ್ರಜೆಗಳ ಸಂತಾನ ಕಂಟಿನ್ಯೂಸ್ ಆಗಿ ಸೃಷ್ಟಿ ಎಂಬುದು ಮೂಲಕ ಆಗ್ತಾ ಇರತ್ತೆ. ಅದಕ್ಕೆ ಅಮೃತ ಅಂದ್ರೆ ಸಾವಿಲ್ಲದ ವಂಶಗಳು. ಆ ವಂಶಗಳು ಅಂದ್ರೆ ಈ ಗೋತ್ರ ಪ್ರವರ್ತಕರಿಂದ ಬಂದ ಗೋತ್ರಗಳು ಇದು ಎಲ್ಲವೂ ಈ ವಂಶಗಳು ಮುಂದೆ ಹೋಗ್ತಾನೆ ಇರತ್ತೆ ಅಂತ. ಅದಕ್ಕೆ ಪ್ರಜಾ ಆನಂದ ಅಮೃತ ಅಂತ ಹೇಳ್ತಾರೆ. ಮತ್ತು ದೇವರ ಅಧೀನದಲ್ಲಿ ಎಲ್ಲವೂ ಇದೆ ಎಂಬ ಕಾರಣದಿಂದ ಆಕಾಶದಲ್ಲಿ ಇರುವಂತಹ ಭಗವಂತನಿಗೆ ಸ್ವಂ ಅಂತ ಅಲ್ಲಿ ಹೇಳ್ತಾರೆ. ಸೊ ಹೀಗೆ ಉಪನಿಷತ್ತುಗಳಲ್ಲಿ ಇದು ಬಂದಿದೆ. ಆಮೇಲೆ ಇನ್ನೂ ಕೆಲವನ್ನು ಹೇಳ್ತಾರೆ. ಭಗವಂತನನ್ನ ಮಹಾ ಅಂತ ಹೇಳ್ತಾರೆ. ಮಹತ್ವನಾಗಿದ್ದ ಕಾರಣದಿಂದ ಅವನು ಪೂಜಾ ಅರ್ಹನಾಗಿದ್ದಾನೆ. ಇಲ್ಲಿ ಪೂಜೆ ಸಂಬಂಧಪಟ್ಟದ್ದು ಬಂದಿದೆ. ಅದಕ್ಕೆ ಮಹಾ ಅಂದ್ರೆ ಅವನು ಪೂಜಾ ಅರ್ಹನಾಗಿದ್ದಾನೆ ಎಂಬ ಚಿಂತನೆ ಇದು ಮಾಡಬೇಕು ಅಂತ ಇಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಬಂದಿದೆ. ಇದಕ್ಕೆ ಇವರು ಇನಿತ್ ಉಪಾಸನೆಗೆ ಯುವತಿ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿ ಪೂಜೆ. ಇದಕ್ಕೆ ಸಂವಾದಿಯಾದ ಅನೇಕ ಕಡೆ ಇದನ್ನು ಗರುಡ ಪುರಾಣ ಮುಂತಾದ ಪುರಾಣಗಳಲ್ಲಿ ಇನ್ನು ಅನೇಕ ಬಂದಿದೆ. ನಾವು ಅನೇಕ ಇದು ಇಟ್ಕೊಳ್ತೀವಿ. ಬ್ರಾಹ್ಮಣರು ಬಂದಾಗ ನಮ್ಮ ಮನೆಗೆ ಬ್ರಾಹ್ಮಣರು ಯಾರು ಬಂದ್ರೆ ಅವರಲ್ಲಿ ವಾಸುದೇವ ರೂಪ ಭಗವಂತನನ್ನ ಇಟ್ಕೊಳ್ತೀವಿ. ಮತ್ತು ವಾಹನಗಳು ಇದು ಸಹಜವಾಗಿ ನಾವು ಹೋಗೋದು ಎಲ್ಲ ಇವಾಗ ಕಾರ್ ಅದು ಇದು ಹೋಗ್ತಾನೆ ಇರ್ತೀವಿ. ಹೋಗೋವಾಗ ಅಲ್ಲಿ ವಾಮನ ರೂಪ ಭಗವಂತನನ್ನ ಇಲ್ಲಿ ಇಟ್ಕೊಳ್ಳೋದು. ಸೊ ಹೀಗೆ ಒಂದೊಂದಕ್ಕೇನು ಇದು ಹೇಳ್ತಾ ಹೋಗ್ತಾರೆ. ಭೂಮಿ ಅದೆಲ್ಲ ನೋಡಿದೆ. ಹಿಂದೆನೆ ಬಂತು ಹರಿಕಥಾಂಸಾರದಲ್ಲಿ ಅನೇಕ ವಿಷಯಗಳು ಬಂದಿದೆ ಇಷ್ಟು. ಸೊ ಇನಿತ್ ಉಪಾಸನೆಗೆ ಯುವತಿ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿ ಪೂಜೆ ಎನಿಸಿಕೊಂಬವು. ಸೊ ಹೀಗೆ ದೇವರನ್ನ ಚಿಂತನೆ ಮಾಡುತ್ತಾ ದೇವರ ನೆನಪು ದೇವರ ನೆನಪು ಮಾಡ್ಲಿಕ್ಕೆ ಸ್ವಲ್ಪ ನಾವು ಪ್ರಾಕ್ಟೀಸ್ ಒಂದೊಂದು ದಿವಸನೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಜೊತೆಯಲ್ಲಿ ಏನು ಅಸೋಸಿಯೇಟಿವ್ ಮೆಮರಿ ಇದರ ಒಂದೊಂದು ಉಪಯೋಗ ಮಾಡಿದಾಗಲೂ ಆ ದೇವರ ನೆನಪು ನಮ್ಗೆ ಬರುತ್ತೆ. ಸೊ ಹೀಗೆ ಮಾಡಿದ್ರೆ ಇದು ಎಲ್ಲವೂ ಹರಿ ಪೂಜೆ ಅಂತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಸತ್ಯ ಈ ಮಾತು ಬಂದು ಈ ಮಾತು ಸತ್ಯವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಅಂಬೋದಕ್ಕೆ ಏನರ್ಥ ಅಂದ್ರೆ ಈ ಸತ್ಯ ಅಂದ್ರೆ ಟ್ರೂತ್ ಅಂತ ಇಲ್ಲಿ ಅರ್ಥ ಅಲ್ಲ. ಸತ್ಯ ಅಂಬೋದು ವೇದದಿಂದ ಸಿದ್ಧ ಆಗಿದೆ. ವೇದದಿಂದ ಯಾವುದು ಸಿದ್ಧ ಆಗಿದೆಯೋ ಅದನ್ನ ಸತ್ಯ ಅಂತ ಕರೀತಾರೆ. ಸೊ ಇದು ಮಾತು ಸತ್ಯವಾಗಿದೆ ದೇವರ ಯಾಕೆ ಇಲ್ಲಿ ವೇದದಿಂದಲೇ ಸಿದ್ಧ ಆಗೋದೆಲ್ಲ ಮಾತ್ರನೇ ಸತ್ಯವಾದ್ರೆ ಇಲ್ಲಿ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ದೇವರ ಬಗ್ಗೆ ಹೇಳಿದ ಕಾರಣದಿಂದ ಇವಾಗ ತೈತ್ತಿರೀಯ ಉಪನಿಷತ್ತಲ್ಲಿ ನೋಡಿದ್ದೀವಿ. ಸೊ ಹೀಗೆ ಹೇಳ್ತಾರ ಕಾರಣದಿಂದ ಇದು ವೇದ ಸಿದ್ಧವಾಗಿದ್ದ ಅಂತ ಹೇಳ್ತಾರೆ. ಎನಿಸಿಕೊಂಬೋದು ಇದು ಎನಿಸಿಕೊಂಬೋದು ಯಾ ಎಲ್ಲಿಂದ ಇದು ವೇದ ಸಿದ್ಧವಾಗಿದೆ. ಸತ್ಯವಿ ಮಾತು ಇದನ್ನು ಸಂಶಯ. ಸೊ ಯು ಡೋಂಟ್ ಹ್ಯಾವ್ ಟು ಡೌಟ್. ವೇದಗಳನ್ನ ವೇದದಲ್ಲಿ ಹೇಳಿದ ಮಾತು ಆದ ಕಾರಣದಿಂದ ಇಲ್ಲಿ ಸಂಶಯ ಬೇಡ. ಅದಕ್ಕೆ ಹೇಳ್ತಾರೆ ಸಂಶಯಾತ್ಮ ವಿನಶ್ಯತಿ ಅಂತ. ಯಾರು ಸಂಶಯ ಮಾಡ್ತಾನೋ ಅವನಿಗೆ ಒಳ್ಳೇದಾಗೋದಿಲ್ಲ ಡೌಟ್ ಡೌಟ್ ಆಗ್ತಾನೆ ಯಾವಾಗ ಅಂದ್ರೆ ನಮ್ಗೆ ಸಂದೇಹವೇ ಬರಬಾರದು ಎಂಬುದಲ್ಲಿ ಅರ್ಥ ಇಲ್ಲ. ಸಂದೇಹ ಯಾವಾಗಲೂ ಏನೇ ಹೇಳಿದ ತಿಳಿದ ವಿಷಯ ಏನೇ ಹೇಳಿದನು ಸಂದೇಹ ಸಂದೇಹ ನಿಂತ ಕೂತ ಎಲ್ಲದಲ್ಲಿನ ಸಂದೇಹ ಅಂದ್ರೆ ಅವನಿಗೆ ಕೆನಾಟ್ ಇವನ್ ಮೆಂಟಲಿ ಕೆನಾಟ್ ಇವನ್ ಪ್ರೊಸೀಡ್ ವಿತ್ ಎನಿಥಿಂಗ್ ಎಂಬುದಲ್ಲಿ ಹೇಳ್ತಾರೆ ಸತ್ಯಂ ಈ ಮಾತು ಮಾತಿನಲ್ಲಿ ಸಂಶಯ ಪಡುವ ನರನು ಅಲ್ಪನು. ಸೊ ಹಾಗೆ ಮಾಡೋನು ಯಾರು ಅಲ್ಪ ಜನ ಅವನು ಅಲ್ಪ ಜನ ಅಂದ್ರೆ ಅವನಿಗೆ ಇನ್ನೂ ಆ ಬೆಳವಣಿಗೆ ದೇವರ ಬಗ್ಗೆ ವಿಷಯದಲ್ಲಿ ಅವನಿಗೆ ಇನ್ನೂ ಬೆಳವಣಿಗೆ ಬಂದಿಲ್ಲ ಅನ್ನೋ ತಕ್ಷಣ ಇದಕ್ಕೆ ಹೋಗ್ತಾನಂತ ಅರ್ಥ ಅಲ್ಲ, ಅನಂತಮಸಿಗೆ ಹೋಗ್ತಾನಂತ ಅರ್ಥ ಅಲ್ಲ. ಸಂಶಯ ಪಡುವ ನರನ ಅಲ್ಪನು ಸುನಿಶ್ಚಯ ಬಾಹ್ಯ. ಸೊ ಇದು ನಿಶ್ಚಯ ಅವನ ಅಲ್ಪನು ಅಂತ ಅಲ್ಪ ಮತ್ತು ಇದು ನಿಶ್ಚಯ ಮತ್ತು ಬಾಹ್ಯ ಕರ್ಮವು ಮಾಡಿ ಫಲವೇನು ಇದು ನಿಶ್ಚಯ. ಬರೀ ಬಾಹ್ಯ ಕರ್ಮದಿಂದ ಏನು ಬಾಹ್ಯ ಕರ್ಮದಿಂದ ಸ್ವಲ್ಪ ಅಲ್ಪ ಫಲವೇ ಬರುತ್ತ. ಬರೀ ಬಾಹ್ಯ ಕರ್ಮ ಮಾಡುತ್ತಾ ಒಳಗೆ ದೇವರ ಚಿಂತನೆ ಇಲ್ಲದೆ ಮಾಡಿದ ಕರ್ಮ ಎಲ್ಲವೂ ಇಲ್ಲಿ ವ್ಯರ್ಥ ಆಗತ್ತ ಅಂತ ಇಲ್ಲಿ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.